श्री गुरुभ्यो नमः। हरि ओम। हयग्रीवं चिदानन्द विग्रहं सदनुग्रहं दशग्रीवच्छदं शापान् मणिग्रीव विमोचनं स्वनामग्रहणादेवा निरस्तग्रह विग्रहं वृन्दावनगतं वन्दे ब्रह्मरुद्रेन्द्रवन्दितं स्वान्तस्थानन्तशय्याय पूर्णज्ञानरसारणसे उत्तुङ्गवात्तरङ्गाय मध्वदुग्धाब्धये नमः। गुरुमखिलगुणज्ञं सद्गुणैकाधिवासं शमदमपरिनिष्टं सत्त्वनिष्ठं वरिष्ठं सकलसुजनशिष्टम् नित्यनिर्धूतकष्टं हयमुखपदनिष्ठं मां भजन्तु प्रपन्नाः। पूज्याय राघवेन्द्राय सत्यधर्ममत्प्रताय च भजतां कल्पवृक्षाय नमतां कामधेनवे नीलाकराश्रितानन्तलीला गोपालपालितान् विद्यापयोनिधीन् वन्दे ब्रह्मविद्यागुरुन् मम ब्रह्मचर्यहरिप्रीतिसुविद्यावादशालिनः इष्टदान् कष्टहर्त्रोन्नः विद्यामान्यान् मुनीन् नमः। वादिराजपदद्वन्द्ववादिजासक्तमानसान् विश्वप्रियगुरून् वन्दे मन्दोऽहं भीविशुद्धये सत्यं सत्यं पुनः सत्यं विष्णुतीर्थप्रसादतः सर्वे कामाः भवन्त्येव शपथो बिम्बसन्निधौ चिन्तामणिं स्वभक्तानां कल्पवृक्षं च कामदं स्वामिनं त्वां रघुप्रेमतीर्थं वन्दे ह्यभीष्टदम् अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे। श्रीगुरुभ्यो नमः। हरिः ओम्। धूलिपालिभिरम्बलं मलिनयन् विष्णोः पदं तोयदान् लाङ्गूलेन विदारयन् समरुचस्तज्जन्ममूलं त्विति देवेन्द्रं ककुतद्रिणाकुरपुटैः पृथ्वीं च सक्लेशयन् अभ्यायात् स्वविषाणलक्ष्यमजितं कुर्वन्नरिष्टासुरः। ಕೃಷ್ಣ ವೃಂದಾವನದಲ್ಲಿರುವಾಗಲೇನೆ ಅರಿಷ್ಟಾಸುರ ಎಂಬ ದೈತ್ಯ ಬರ್ತಾ ಇದ್ದಾನೆ. ಅರಿಷ್ಟಾಸುರ ಬಂದ ರೀತಿ ಹೇಗಿತ್ತು ಅದನ್ನು ಹೇಳ್ತಾ ಇದ್ದಾರೆ. ವಿಶೇಷವಾಗಿ ಧೂಲಿಪಾಲಿಭಿರಂಬಲಂ ಮಲಿನಯನ್, ಅವನು ವಿಶೇಷವಾಗಿ ತನ್ನ ಪಾದದ ಗೊರಸು ಏನಿದೆ ಅದರಿಂದ ತುಂಬ ಧೂಳಿಯನ್ನು ಎಬ್ಬಿಸ್ತಾ ಇದ್ದ. ವಿಶೇಷವಾಗಿ ಆ ಎಷ್ಟು ಧೂಳಿ ಬರ್ತಾ ಇತ್ತು ಅಂದರೆ ಅದು ಆಕಾಶವನ್ನೆಲ್ಲ ಮುಚ್ಚಿ ಹಾಕಿತ್ತು. ಆಕಾಶಕ್ಕೆ ಏನು ಹೆಸರು ಅಂದರೆ ವಿಷ್ಣು ಪದ. ವಿಷ್ಣು ಪಾದವನ್ನು ಮರಣೆ ಮಾಡುವಂತೆ ಬರ್ತಾ ಇತ್ತು. ನಂತರ ಲಾಂಗೂಲೇನ ವಿದಾರಯನ್ ಸಮರುಚ ತಜ್ಜನ್ಮ ಮೂಲಂ ಪ್ರತಿ. ವಿಶೇಷವಾಗಿ ಈ ಮೇಘಗಳೆಲ್ಲ ಆಕಾಶದಲ್ಲಿ ತುಂಬಿವೆ. ಆ ಮೇಘಗಳು ಹೇಗಿವೆ ಅಂದರೆ ಕೃಷ್ಣನಂತೆ ಕಪ್ಪಾಗಿವೆ, ಕಪ್ಪು ಮೇಘ. ಅದನ್ನು ತನ್ನ ಬಾಲದಿಂದ ಹೊಡೆದು ಹಾಕ್ತಾ ಇದ್ದಾನೆ, ಸೀಳಿ ಹಾಕ್ತಾ ಇದ್ದಾನೆ ಮೇಘಗಳನ್ನು. ಇನ್ನ ಆ ಕೃಷ್ಣ ಅವತಾರ ಮಾಡಲಿಕ್ಕೆ ಕಾರಣ ಯಾರು ಅಂದ್ರೆ ಹೇಳ್ತಾ ಇದ್ದಾರೆ ಭೂಮಿ, ಭೂದೇವಿ ಮತ್ತು ವಿಶೇಷವಾದ ದೇವೇಂದ್ರ. ದೇವೇಂದ್ರಂ ಕಕುತದ್ರಿಣ ಖುರಪುಟೈ ಪೃಥ್ವೀಂ ಸಕ್ಲೇಶಯನ್. ತನ್ನ ಕಕುತ್ತು ಅಂದರೆ ಬೆನ್ನು ಕುತ್ತಿಗೆ ಸೇರುವ ಪ್ರಾಂತಕ್ಕೆ ಕಕುತ್ತು ಅಂತ, ಅದು ಬೆಟ್ಟದಂತೆ ಇದೆ ಬೆನ್ನು. ಆ ವೃಷಭಕ್ಕೆ. ಅವನು ಅದರಿಂದ ದೇವೇಂದ್ರನನ್ನ ತೊಂದರೆ ಕೊಡ್ತಾ ಬಂದ, ಕಾಲಿನಿಂದ ಭೂಮಿಗೆ ತೊಂದರೆ ಕೊಡ್ತಾ ಬರ್ತಾ ಇದ್ದಾನೆ. ಯಾಕೆ, ಭೂಮಿಯೆಲ್ಲ ಪ್ರಾರ್ಥನೆ ಮಾಡಿದ್ದು ಕೃಷ್ಣನ ಬರಲಿಕ್ಕೆ. ಆ ರೀತಿಯಾಗಿ ವಿಶೇಷವಾಗಿ ಸ್ವವಿಷಾಣ ಲಕ್ಷ್ಯಮಜಿತಂ ಕುರುವನ್ನರಿಷ್ಟಾಸುರ, ತನ್ನ ಕೋಡುಗಳೇನಿದೆ ಅದು ಗುರಿಯಾಗಿ ಯಾರ ಮೇಲೆ ಇಟ್ಕೊಂಡು ಬಂದ ಅಂದರೆ ಕೃಷ್ಣನ ಮೇಲೆ ಇಟ್ಟುಕೊಂಡು ಬಂದ. ಎಂಥ ಕೃಷ್ಣನ ಮೇಲೆ ಅಂದರೆ ಅಜಿತ, ಯಾರೂ ಅವನನ್ನು ಗೆಲ್ಲಲಿಕ್ಕೆ ಸಾಧ್ಯವಿಲ್ಲ ಅಂಥ ಕೃಷ್ಣನ ಮೇಲೆ ವಿಶೇಷವಾಗಿ ತಾನು ಗೆಲ್ಲಬೇಕೆಂಬ ಗುರಿ ಇಟ್ಟುಕೊಂಡು ಬಂದ. ಅಂದರೆ ಭಗವಂತನ ಭಕ್ತರಿಗೂ ಜಗತ್ತಿಗೆಲ್ಲ ತೊಂದರೆ ಕೊಡುವಂತಹ ಮಹಾದೈತ್ಯ ರುದ್ರದೇವರ ವರ ಪಡ್ಕೊಂಡಿದ್ದ ಅರಿಷ್ಟಾಸುರ. ವೃಷಭ ರೂಪದಲ್ಲಿ ಕೃಷ್ಣನ ಮೇಲೆ ಆಕ್ರಮಣ ಮಾಡಿಕೊಂಡು ಬರ್ತಾ ಇದ್ದಾನೆ. ಅಗ್ರೇ ನಿಧಾಯ ಸ್ವವಿಷಾಣ ಯುಗ್ಮ ಮುಗ್ರೋಚ್ಯುತಂ ಪ್ರತ್ಯಗಮತ್ ಸಹಾಯಂ ದುಷ್ಣಾತ ದುತ್ಪಾಟಯತೋ ಮುರಾರೇಹ ಕುರುವನ್ ಶಿರೋ ಭಾರಜಿ ಹಿರ್ಷ ಏವ. ಇಲ್ಲಿ ಹೇಳ್ತಾ ಬರ್ತಾ ಇದ್ದಾನೆ ಉಗ್ರ, ವಿಶೇಷವಾದ ಭೀಕರ ಸಿಟ್ಟಿನಿಂದ ಬರ್ತಾ ಇದ್ದಾನವ. ಅಗ್ರೇ ನಿಧಾಯ ಸವಿಷಾಣ ಯುಗ್ಮಂ, ತನ್ನ ಎರಡು ಕೂಡುಗಳನ್ನು ಮುಂದಿಟ್ಟುಕೊಂಡು ಬರ್ತಾ ಇದ್ದಾನೆ. ಉಗ್ರು ಅಚ್ಯುತಂ ಪ್ರತ್ಯಗಮತ್, ಕೃಷ್ಣನ ಮೇಲೆ ದಾಳಿ ಮಾಡ್ತಾ ಬರ್ತಾ ಇದ್ದಾನೆ. ಇಲ್ಲಿ ವಾದಿರಾಜರ ಒಂದು ಶಬ್ದ ಕೌಶಲ ಬಹಳ ಅಪೂರ್ವವಾದ್ದು. ಯಾರ ಮೇಲೆ ದಾಳಿಗೆ ಬಂದ ಅಂದರೆ ಅಚ್ಯುತ, ಯಾರ ಹೃದಯದಿಂದಲೂ ಬಿಟ್ಟು ಹೋಗಲ್ಲ, ಅವನು ಬಿಟ್ಟು ಹೋದರೆ ಯಾರು ಕದಲಿಕ್ಕಾಗಲ್ಲ, ತನ್ನ ಹೃದಯದಲ್ಲೇ ಇದ್ದು ತನ್ನ ಕೈ ಕಾಲು ಕದಲುವುದಕ್ಕೆ ಎಲ್ಲದಕ್ಕೂ ಕಾರಣವಾದಂತಹ ಸ್ವಾಮಿ ಏನಿದ್ದಾನಲ್ಲ ಅವನ ಮೇಲೆ ಸಿಟ್ಟಿನಿಂದ ಬಂದ. ಇದು ದೈತ್ಯರ ಲಕ್ಷಣ. ಯಾರು ತನಗೆ ಸಹಾಯ ಮಾಡುತ್ತಾ ಇದ್ದಾರೋ, ಯಾರು ತನ್ನ ಬದುಕಿಗೆ ಕಾರಣ ಆಗಿದ್ದಾರೋ, ಯಾರು ತನ್ನ ಎಲ್ಲವನ್ನ ಕೊಡ್ತಾ ಇದ್ದಾರ, ಭೋಜನಾದಿಗಳನ್ನು ಉಣಿಸ್ತಾ ಇದ್ದಾರೋ, ಅಂಥವನ ಮೇಲೆ ದ್ವೇಷ ಮಾಡುವುದು ಇದು. ಯಾವಾಗೋ ಕೊಟ್ಟವರ ಮೇಲೆ ದ್ವೇಷ ಮಾಡಿದ್ರೆ ಅದೊಂದು ತೀರ. ಈಗಲೂ ಅವನು ಏನು ವೇಗವಾಗಿ ಬರ್ತಾ ಇದ್ದಾನೆ, ಆ ಶರೀರ ಹೊತ್ಕೊಂಡು ಬರ್ತಾ ಇರೋದು ಕೃಷ್ಣನೇ. ಅದರ ಎಚ್ಚರವೇ ಇಲ್ಲದೆ, ತನಗೆ ಉಪಕಾರ ಮಾಡುವವರ ಎಚ್ಚರವಿಲ್ಲದೆ ಅವರ ಮೇಲೆ ತೀವ್ರ ದ್ವೇಷದಿಂದ ಒದ್ದಾಡೋದೇನಿದೆ ಅದು ದೈತ್ಯ ಸ್ವಭಾವ. ಇದನ್ನ ಇಲ್ಲಿ ಹೇಳ್ತಾ ಬರ್ತಾ ಇದ್ದಾನೆ. ಅಚ್ಯುತಂ ಪ್ರತ್ಯಗಮತ್, ವಿಶೇಷವಾಗಿ ಆ ಕೃಷ್ಣನ ಮೇಲೆ ಬರ್ತಾ ಇದ್ದಾನೆ. ನಂತರ ದುಷ್ಣ ತದ್ ತುತ್ಪಾಟಯತೋ ಮುರಾರೇಹೆ ಕುರುವನ್, ಹೇಗಿದ್ದ ಅಂದ್ರೆ ಶಿರೋಭಾರ ಜಿಹಿರ್ಷ ಏವ, ಆ ಎರಡು ಕೋಡು ಅವನಿಗೆ ತಲೆ ಭಾರ ಆಗಿತ್ತು. ಅದಕ್ಕೆ ಆ ಕೃಷ್ಣ ಎರಡು ಕೋಡನ್ನು ಹಿಡ್ಕೊಳ್ಳಿಕ್ ಬಂದಾಗ ತನ್ನ ಕೋಡನ್ನ ಕೊಟ್ಟ, ಯಾಕೆ ಕಿತ್ತಿ ಹಾಕ್ಲಿ ಅಂತ. ಇಲ್ಲಿ ಹೇಳ್ತಾ ಇದ್ದಾರೆ ಅಂದರೆ ಡಾಕ್ಟರ್ ಕೈಗೆ ಯಾವ ಭಾಗ ಕತ್ತರಿಸ್ಬೇಕು ಅಂತ ಡಾಕ್ಟರ್ ಬಂದ್ರೆ ಆ ಭಾಗ ಮೇಲಕ್ಕೆ ಇಡ್ತಾರಲ್ಲ, ಅದೇ ಥರ ಅವನು ಕೃಷ್ಣನೆಂಬ ವೈದ್ಯನ ಹತ್ರ ಬಂದ, ತನ್ನ ಎರಡು ಕೋಡನ್ನ ಮುಂದಿಟ್ಟದ್ದು. ಯಾಕೆ ಅಂದ್ರೆ ನಂದು ಭಾರ ಆಗಿದೆ ಅಂತ ಕೃಷ್ಣ ಕತ್ತರಿಸಿ ಹಾಕ್ತಾ ಇದ್ದ. ಇಲ್ಲಿ ಹೇಳ್ತಾ ಇದ್ದಾರೆ, ಇಲ್ಲಿ ಕೃಷ್ಣನೇನೋ ಅವನ್ನ ಆ ಎರಡು ಕೋಡು ಕಿತ್ತಿ ಹಾಕಿ ಅದರಿಂದಲೇ ಅವನ ಕೊಂದು ಹಾಕೋಣ ಅಂತ ನೋಡ್ತಾ ಇದ್ದಾನೆ. ಅದಕ್ಕೆ ಸಹಾಯಂ ಕುರುವನ್, ಕೃಷ್ಣನಿಗೆ ಸಹಾಯ ಮಾಡಿದವ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಯದುಪತಿ ಮೃದುಹಸ್ತೇನೋ ಧೃತಂ ಶೃಂಗಯುಗ್ಮಂ ಯಸುಮಸುರಗಾರ್ಷಿ ಅಸುರಂ ಅಕಾರ್ಷಿ ತತ್ಕ್ಷಣೇನೇತಿ ಯುಕ್ತಂ ಅಪಿ ಶಿರಸಿ ಧೃತೋ ಯತ್ಸ್ವೀಯ ಏವಾಂತ ಕಾಲೇ ಕರವಶಮುಪಯಾತ ಶತ್ರುತಾಮೇತಿ ಶತ್ರೋ. ಆ ಕೃಷ್ಣನ ಕೈ ಹೇಗಿತ್ತು? ಯದುಪತಿ ಶೃಂಗಯುಗ್ಮಂ. ಕೃಷ್ಣನ ಕೈ ತುಂಬಾ ಕೋಮಲವಾಗಿತ್ತು. ಇದು ನೋಡಬೇಕಾಗಿತ್ತು. ನಮಗೆ ದೇವರ ಕಲ್ಪನೆ ಅಂತದೇನೋ ಒಂದು ಚಿತ್ರ ಕಲ್ಪನೆ ಬರುತ್ತೆ ಅಷ್ಟೇ ಹೊರತು, ಆ ಭಗವಂತ ಆ ಮೈ ಸ್ಪರ್ಶ ನಮ್ಗೆ ಗೊತ್ತಿಲ್ಲ. ರಾಜರಿಗೆ ಗೊತ್ತು, ಮಹಾನುಭಾವರಿಗೆ. ಯದುಪತಿ ಮೃದುಹಸ್ತೇನ, ಆ ಮೃದುವಾದ ಕೈ ಅಷ್ಟೇ ಕಠಿಣ. ಆ ಎರಡೂ ವಿಶೇಷವಾಗಿ ಆ ಕೋಳುಗಳನ್ನು ಕಿತ್ತಿದನಂತೆ ಕೃಷ್ಣ ವಿಶೇಷವಾಗಿ ಹೇಳ್ಕೊಂಡು. ಯದುಪತಿ ಮೃದುಹಸ್ತೇನೋದ್ಧೃತಂ ಶೃಂಗಯುಗ್ಮಂ, ಆ ಎರಡೂ ಕೋಡುಗಳನ್ನು ಕಿತ್ತಿದ. ವ್ಯಸುಂ ಅಸುರಂ ಅಕಾರ್ಷೀತ್ ತತ್ಕ್ಷಣೇನೇತಿ ಯುಕ್ತಂ. ವಿಶೇಷವಾಗಿ ಆ ಕೋಡು ಕಿತ್ತಿದ ಕೂಡಲೇ ಅವನು ಪ್ರಾಣ ಹೋಗುವಂತೆ ಅವು ಮಾಡಿತು ಅಂದ್ರೆ ಹೇಳ್ತಾ ಇದ್ದಾರೆ. ಆ ಕೋಡುಗಳನ್ನು ಕಿತ್ತಿ, ಅಲ್ಲ ಕೋಡು ಕಿತ್ತಿದ್ರೆ ಸಾಯಲ್ಲದು, ಆ ಕೋಡು ಕಿತ್ತಿ ಕೋಡಿನಿಂದ ಕೊಂದ. ಅದಕ್ಕೆ ಹೇಳ್ತಾ ಇದ್ದಾರೆ, ಅಪಿ ಶಿರಸಿ ಧೃತಃ ಯತ್ ಸ್ವೀಯ ಏವ ಅಂತ ಕಾಲೇ. ಈ ಎರಡು ಕೋಡುಗಳನ್ನು ತಲೆ ಮೇಲೆ ಇಟ್ಕೊಂಡಿದ್ದ, ತಲೆ ಮೇಲೆ ಇಟ್ಕೊಂಡು ನೋಡ್ಕೊಂಡಿದ್ದ. ಕೋಡು ತಲೆ ಮೇಲೆ ತಾನೇ ಇರೋದು. ಅದು ತನ್ನ ಅಂತ್ಯಕಾಲದಲ್ಲಿ ತನ್ನ ಶತ್ರುವಿಯ, ಅಂದ್ರೆ ತನ್ನ ಶತ್ರುವಿಗೆ ಶತ್ರು ಯಾರು? ತಾನೆ ಹೇಳ್ತಾ ಇದ್ದಾರೆ, ಕರಭಶ ಮುಪಯಾತಃ ಶತ್ರು ತಾಮೇತಿ ಶತ್ರು. ಅಂದ್ರೆ ಅರ್ಥ ಏನು? ತನ್ನ ಶತ್ರು ಯಾರು? ಕೃಷ್ಣ. ಅವನ ಕೈಗೆ ಸಿಕ್ಬಿಡ್ತದು ಯಾವುದು ಕೋಡು. ಅದು ಏನಾಯಿತು? ತನ್ನ ತಲೆ ಮೇಲೆ ಇರೋಷ್ಟು ಕಾಲ ತನ್ನ ಪಕ್ಕದಲ್ಲೇ ಇತ್ತು, ಇನ್ನೊಬ್ಬರಿಗೆ ಶತ್ರುವಾಗಿತ್ತದು. ನೋಡಿ ಎಷ್ಟು ಚೆನ್ನಾಗಿದೆ, ಇವನ ತಲೆ ಮೇಲೆ ಇದ್ದಷ್ಟು ಕಾಲ ಆ ಕೋಡು ಇವನಿಗೆ ಯಾರು ಶತ್ರುಗಳು ಅವರಿಗೆ ಅದು ಶತ್ರುವಾಗಿತ್ತು, ಕೊಲ್ತಾ ಇತ್ತು. ಯಾವಾಗಾದರೆ ಅದನ್ನು ಕೃಷ್ಣ ಕೈಯಲ್ಲಿ ತಗೊಂಡ, ಅವಾಗ ಆ ಎರಡು ಕೋಡು ಇವನಿಗೆ ಶತ್ರುವಾಯಿತು. ಇಲ್ಲೇನ್ ಗೊತ್ತಾಗತ್ತೆ ಹೇಳ್ತಾ ಇದ್ದಾರೆ, ಭಗವಂತ ಅವನ ಕೈಲಿ ಎಲ್ಲಾ ಜಗತ್ತಿದೆ. ಶತ್ರುಗಳು ಮಿತ್ರರಾಗ್ತಾರೆ, ಮಿತ್ರರು ಶತ್ರುಗಳಾಗ್ತಾರೆ. ಇಲ್ಲಿ ಇವನ ಮಿತ್ರ ಸ್ಥಾನದಲ್ಲಿರ್ತಕ್ಕಂಥ ಎರಡು ಕೋಡು ಅವನಿಗೆ ಶತ್ರುವಾಗುವಂತೆ ಪರಿಸ್ಥಿತಿ ಬಂತು. ಅದನ್ನ ಹೇಳ ನಂತರ ಯದೀಯ ನಾಮ ಸ್ಮರತಾಂ ಮುನೀನಾಮರಿಷ್ಟಮಾತ್ಯಂತಿಕ ನಾಶಮೇತಿ ತದೇಕನಾಥಂ ರಜಮೆತ್ಯ ಜೈತ್ರ ಜೈತ್ರಂ ಅರಿಷ್ಟ ಪುಷ್ಟಿರ್ ನಹಿ ದೃಷ್ಟಪೂರ್ವ. ಹೇಳ್ತಾ ಇದ್ದಾರೆ, ಯಾವ ಶ್ರೀಕೃಷ್ಣನ ನಾಮ ಸದಾ ನೆನೆಯೋದರಿಂದ ಸ್ಮರತಾಂ ಮುನೀನಾಂ ಯದೀಯ ನಾಮ ಸ್ಮರತಾಂ ಮುನೀನ, ಯಾರ ನಾಮವನ್ನ ಸದಾ ಸ್ಮರಣೆ ಮಾಡತಕ್ಕಂಥ ಮುನಿಗಳಿಗೆ, ಅರಿಷ್ಟಂ ಆತ್ಯಂತಿಕ ನಾಶಮೇತಿ, ಅವರ ಅರಿಷ್ಟವೆಲ್ಲ ಪೂರ್ಣ ನಾಶ ಆಗ್ಬಿಡುತ್ತೆ, ಚೂರು ಉಳಿಯದು ಅಂಥ. ತದೇಕನಾಥಂ ರಜಂ ಏತ್ಯ, ಆ ಕೃಷ್ಣನೇ ಪ್ರಭುವಾಗಿ ನಿಂತಿರತಕ್ಕಂಥ ಆ ವೃಂದಾವನಕ್ಕೆ ಜೈತ್ರಂ ಅಂದ್ರೆ ಹೇಳ್ತಾ ಇದ್ದಾರೆ ಜಯಶೀಲ. ಆ ವೃಂದಾವನ ಎಂಥದ್ದಾಗಿತ್ತು ಅಂದ್ರೆ ಅದಕ್ಕೆ ಜಯವೇ ಕಟ್ಟಿಟ್ಟ ಬುತ್ತಿ. ಆ ಕೃಷ್ಣ ನಿಂತಿದ್ದ ಅಲ್ಲಿ ಅಂಥ ವೃಂದಾವನಕ್ಕೆ, ವೃಂದಾವನಕ್ಕೆ ಹೋಗಿರತಕ್ಕಂಥ ಅರಿಷ್ಟ ಅವನಿಗೆ ಪುಷ್ಟಿಹಿ ನಹಿ ದೃಷ್ಟಪೂರ್ವ, ಆ ವೃಂದಾವನಕ್ಕೆ ಯಾವುದೇ ಅರಿಷ್ಟ ಹುಕ್ಕಿದ್ರು ಇಲ್ಲ ನಾಶ ಆಯ್ತಷ್ಟೇ ಹೊರತು ಯಾವುದೂ ಬೆಳೆದಿಲ್ಲ. ಹಿಂದೆ ನೋಡಿದ್ವಲ್ಲ ಎಲ್ಲ ಯಾವ್ಯಾವ ತೊಂದರೆಗಳು ಬಂದಿತ್ತು ಎಲ್ಲ ನಾಶ ಆಯಿತು. ಇವನು ನಾಶ ಆಗ್ತಾನೆ ಅಷ್ಟೇ ತಾನೆ. ಅಂದರೆ ಕೃಷ್ಣ ಎಲ್ಲಿದ್ರೆ ಅಲ್ಲಿ ಜಯ. ಎಲ್ಲಿ ಕೃಷ್ಣ ಇರ್ತಾನೋ ಅಲ್ಲಿ ಜಯ. ಸತ್ಯವಾದ ವಿಚಾರ ಅದನ್ನು ಹೇಳ್ತಾ ಬರ್ತಾ. ಹಾಗಾದರೆ ನಮಗಂತೂ ಅರಿಷ್ಟಗಳು ಜಾಸ್ತಿ ಕೂತಿವೆ. ಮೈ ತುಂಬ ಅರಿಷ್ಟ, ಸುತ್ತು ಅರಿಷ್ಟ, ತಲೆಯಲ್ಲೂ ಅರಿಷ್ಟ, ಲಿಂಗ ದೇಹವೇ ಅರಿಷ್ಟ, ಎಲ್ಲ ಅರಿಷ್ಟಮಯ. ಇಂಥ ಅರಿಷ್ಟಗಳು ನಮ್ಮ ಸುತ್ತ ಕೂತಿರುವಾಗ ಈ ಅರಿಷ್ಟ ನಾಶನಕ್ಕೆ ಕೃಷ್ಣನ ಮೊರೆ ಹೋಗ್ತಾ ಇಲ್ಲ ನಾವು. ಅದೇ ದೊಡ್ಡ ಅರಿಷ್ಟ. ಇಲ್ಲಿ ಚೆನ್ನಾಗಿ ಹೇಳ್ತಾ ಬರ್ತಾ ಇದ್ದಾರೆ. ನಿಮ್ಮ ಅರಿಷ್ಟ ನಾಶ ಆಗಬೇಕಾ? ಒಂದೇ ಒಂದು, ಅದು ಅರಿಷ್ಟವು ಎಂಥದ್ದು ಅಂದ್ರೆ ಹೇಳ್ತಾ ಇದ್ದಾರೆ. ಪೂರ್ಣವಾಗಿ ನಾಶ ಆಗ್ಬೇಕು, ಚೂರು ಚೂರು ಅಲ್ಲ. ಇದು ಭಾಗವತದ ಮಾತು ಹೇಳ್ತಾ ಇದ್ದಾರೆ. ಅರಣ್ಯಕಾಚಾರ್ಯ ಹೇಳ್ತಾರೆ, ಭಗವಂತನ ಎರಡು ರೂಪಗಳಿವೆ, ಒಂದು ಹೊರಗಿನದ್ದು ಒಂದು ಒಳಗಿನದ್ದು. ಆ ಬಿಂಬಮೂರ್ತಿಯ ಕಡೆಗೆ ನಾವು ಮುಖ ಮಾಡದಿದ್ದರೆ ನಮ್ಮ ತೊಂದರೆಗಳು ಪೂರ್ಣವಾಗಿ ನಾಶ ಆಗೋದಿಲ್ಲ ಎಂಬುದನ್ನು ಚೆನ್ನಾಗಿ ಹೇಳ್ತಾರೆ. ನಮ್ಮ ತೊಂದರೆಗಳೆಲ್ಲ ಪೂರ್ಣ ನಾಶ ಆಗಬೇಕಾದರೆ ಬಿಂಬನ ಪಾದಾರವಿಂದಕ್ಕೆ ನಾವು ಶರಣಾಗತರಾಗಬೇಕು. ಅದಕ್ಕೆ ಯಾವ ಬಿಂಬಮೂರ್ತಿಯ ನಾಮವನ್ನ ಪ್ರೀತಿಯಿಂದ ಮುನಿಗಳು ಸ್ಮರಣೆ ಮಾಡಿದಾಗ ಅವರೆಲ್ಲರ ಅರಿಷ್ಟವು ಕೂಡ ಅತ್ಯಂತಿಕ ನಾಶಮೇರಿ ಅತ್ಯಂತ ನಾಶ ಆಗ್ಬಿಡುತ್ತೋ. ಅಂಥ ಕೃಷ್ಣನೇ ಪ್ರಭುವಾಗಿರತಕ್ಕಂಥ ಗೋಕುಲಕ್ಕೆ ಇವನು ಅರಿಷ್ಟ ಬಂದ. ಅವನು ನಾಶ ಆಗದೆ ಹೇಗಿರ್ತಾನೆ, ಅವನ ವೃದ್ಧಿ ಹೇಗಾಗ್ತಾನೆ ಅಂತ ಹೇಳ್ತಾ ಇದ್ದಾರೆ. ಕೃಷ್ಣಸ್ಯ ಪ್ರಥಮಾನ ವೀರ್ಯತರಣಿಂ ದೃಷ್ಟ್ವಾ ಸಪತ್ನಂಗನಾ ಚಿಂತಾಕ್ರಾಂತ ಮನೋರಥ ಸ್ವನಯನ ದ್ವಾರಾಶ್ರುಧಾರ ದಧೂ ಭಾವಿ ಸ್ವೀಯ ಪಯೋಧರ ದ್ವಯ ಮಹಾಶುಷ್ಕತ್ವ ಸಂಪ್ರಾಪ್ತಯೇ ಹೃದ್ಗೋದಗ್ರ ಪಯೋ ವಿಯೋಗ ಕರಣೋದ್ಯುಕ್ತ ಇವಾರ್ತಾ ಭೃಶಂ. ಇಲ್ಲಿ ಹೇಳ್ತಾ ಬರ್ತಾ ಇದ್ದಾರೆ. ಈ ವಿಶೇಷವಾಗಿರತಕ್ಕಂಥ ಕೃಷ್ಣನನ್ನು ನೋಡಿ, ಆ ಕೃಷ್ಣನ ಪ್ರತಾಪವನ್ನು ನೋಡಿ ಅಸೂಯಿಯಿಂದ ಶತ್ರುವರ್ಗದ ಹೆಣ್ಣು ಮಕ್ಕಳೆಲ್ಲ ಅಂದರೆ ದೈತ್ಯರ ಪತ್ನಿಯರೆಲ್ಲ ಕಣ್ಣೀರು ಸುರಿಸಿದರು ಅಂತ ಹೇಳ್ತಾ ಬರ್ತಾ ಇದ್ದಾರೆ. ಏನದು ಹೇಳ್ತಾರೆ, ಆ ಕೃಷ್ಣನ ವಿಶೇಷವಾಗಿ ಕೃಷ್ಣಸ್ಯ ಪ್ರಥಮಾನ ವೀರ್ಯ ತರಣಿಂ ಚೆನ್ನಾಗಿ ಬೆಳಗ್ತಾ ಇತ್ತು. ಸೂರ್ಯ ಹೇಗೆ ಬೆಳಗ್ತಾ ಇರ್ತಾನೋ ಹಾಗೆ ಕೃಷ್ಣನ ವೀರ್ಯ ಪ್ರತಾಪ ಬೆಳಗ್ತಾ ಇದೆ. ಅಂಥ ಪ್ರಥಮಾನ ಬೆಳಗುವಂಥ ವೀರ್ಯ ತರಣಿಂ ವೀರ್ಯ ಪ್ರತಾಪವೆಂಬ ಸೂರ್ಯವನ್ನ ದೃಷ್ಟ್ವಾ ಸಪತ್ನ ಅಂಗನಾ, ಆ ಶ್ರೀಹರಿಯ ಪ್ರತಾಪವನ್ನು ನೋಡಿ ಆ ಶತ್ರುಗಳ ಪತ್ನಿಯರೆಲ್ಲ ಚಿಂತಾಕ್ರಾಂತ ಮನೋರಥ, ಎಲ್ಲರೂ ಚಿಂತೆ ಅವರ ಮನಸ್ಸನ್ನೆಲ್ಲ ಆಕ್ರಮಿಸಿಬಿಡುತ್ತಂತೆ. ಸ್ವನಯನದ್ವಾರ ಅಶ್ರುಧಾರಾ ದಧೋ, ಅವರೆಲ್ಲ ತನ್ನ ಕಣ್ಣಲ್ಲಿ ನೀರು ಸುರಿಸಲಿಕ್ಕೆ ಶುರು ಮಾಡಿದರು. ಹಾ, ಇನ್ನ ವಿಶೇಷವಾಗಿ ಆ ಹೃದಯ ನೀರೆಲ್ಲ ವಿಶೇಷವಾಗಿ ಅಂದರೆ ಹೃದಯದಲ್ಲಿರತಕ್ಕಂಥ ನೀರೆಲ್ಲ ಕಣ್ಣಿನ ಮೂಲಕ್ಕೆ ಹೊರಗೆ ಹಾಕ್ತಾ ಇದ್ದಾನೆ. ಅಂದ್ರೆ ಅರ್ಥ ಏನು ಹೇಳ್ತಾರೆ, ಭಾವಿ ಸ್ವೀಯ ಪಯೋಧರ ದ್ವಯ ಮಹಾ ಶುಷ್ಕತ್ವ ಸಂಪ್ರಾಪ್ತಯೇ. ಇನ್ನ ವಿಶೇಷವಾಗಿ ಮುಂದೆ ಇವರ ಎರಡು ಎದೆ ಒಣಗಿ ಹೋಗುತ್ತೆ ಅಂದ್ರೆ ಅರ್ಥ ಏನು ಅಂದರೆ, ಕೃಷ್ಣನ ಪರಾಕ್ರಮದಿಂದ ಇವರ ಗರ್ಭಸ್ರಾವ, ದೈತ್ಯರ ಪತ್ನಿಯರ ಗರ್ಭಸ್ರಾವ, ಅವರಿಗೆ ಮಕ್ಕಳಿಗೆ ಯಾವ ಹಾಲೂ ಇಲ್ಲದೆ ಒಣಗಿ ಹೋಗಲಿಕ್ಕೆ ಅನ್ನೋ ಥರ ಆ ಎರಡೂ ಪಯೋಧರಗಳು, ಅಂದರೆ ಪಯೋಧರ ಅಂದರೆ ವಿಶೇಷವಾಗಿ ಮೋಡ ಹೌದು, ಸ್ತನಗಳು ಹೌದು, ಅದು ಶೋಷಣೆ ಆಗ್ತಾ ಇದೆ, ಅದಕ್ಕೆ ಕಣ್ಣಲ್ಲಿ ನೀರು ಧಾರೆ ಬಿಟ್ಟರವರು. ಅಂದರೆ ಕೃಷ್ಣನ ಪ್ರತಾಪ ಎಂಥದ್ದು ಅಂದರೆ, ದ್ವೇಷಿಗಳ ಪತ್ನಿಯರ ಆ ವಂಶದ ನಾಶಕ್ಕೆ ಕಾರಣ ಆಗ್ತಾ ಇದೆ. ಮುಕುಂದ ಮಾಜೌ ಪ್ರತಿ ಅಸತೋ ಮೇನ ಜೀವಿತಾಶ ನನು ವಿದ್ಯತೆ ಶ್ವ ಇತೀವ ನಿಶ್ಚಿತ್ಯ ಜಗಾಮ ಕೇಶಿ ಜವೇನ ನಂದ ವ್ರಜಮಶ್ವರೂಪಿ. ಅಶ್ವರೂಪದಲ್ಲಿ ಈ ಕೇಶಿ ನಾಮಕ ದೈತ್ಯ ಬರ್ತಾ ಇದ್ದ, ಕೇಶಿ ಎಂಬ ದೈತ್ಯ. ಈ ಕೇಶಿ ಕುದುರೆ ರೂಪದಲ್ಲಿ ಬರ್ತಾ ಇದ್ದಾನೆ. ಮುಕುಂದಂ ಆಜೌ ಪ್ರತಿಯಾಸ್ಯತೋ ಮೇ, ಯುದ್ಧ ಆಜಿ ಅಂದರೆ ಯುದ್ಧ, ಆಜೌ ಯುದ್ಧದಲ್ಲಿ ಕೃಷ್ಣನ ಎದುರಿಸಿ ಹೋಗತಕ್ಕಂಥ ನನಗೆ, ನ ಜೀವಿತಾಶ ನನು ವಿದ್ಯತೆ ಶ್ವಃ, ಅಂದರೆ ನನಗೆ ಜೀವಿತಾಶೆ ನಾಳೆ ಇರ, ನಾಳೆ ಬದುಕಿನ ಆಸೆ ನನಗಿರಲ್ಲ ಅಂತ ಅವನು ಅಶ್ವ ಅಂದರೆ ಇನ್ನು ಮುಂದಿನ ಆಸೆ ಇಲ್ಲದವ ಅಂತ ಅಶ್ವ ಅಂತ ಶಬ್ದ ಹಾಕ್ತಾ ಇದ್ದಾರೆ. ಇತಿನಿ ಇತೀವ ನಿಶ್ಚಿತ್ಯ ಜಗಾಮಕೇಶಿ, ಈ ರೀತಿಯಲ್ಲಿ ವಿಶೇಷವಾಗಿ ನಿಶ್ಚಯ ಮಾಡಿಕೊಂಡು ಅಶ್ವರೂಪಿ ಜವೇನ ನಂದ ವ್ರಜಂ ಜಗಾಮ, ಅಶ್ವರೂಪದಲ್ಲಿ ಹೋದ ಅಂದರೆ ಅಶ್ವರೂಪದಲ್ಲಿ ಬಂದ ಅಂದರೆ ಅವನಿಗೆ ಮತ್ತು ನಾಳೆ ಶ್ವ ಇಲ್ಲ ಅಂದರೆ ಅವನ ನಾಳೆ ಇಲ್ಲ ಅಂತ ನಿಶ್ಚಯ ಆಯಿತು ಅಂತ ಹೇಳ್ತಾರೆ. ಅದೇ ಕೊನೆ ಅವನಿಗೆ ಕೊನೆ ದಿರ ಅಂತ ಹೇಳ್ತಾ ಇದ್ದ. ನಂತರ ವಿಶೇಷವಾಗಿ ಭಗವಂತನ ಎದುರಿಸಿ ಹೋದರೆ, ಭಗವಂತನನ್ನು ಎದುರಿಸುವುದು ಅಂದರೆ ಏನಂತರ್ಥ ಅಂದರೆ, ತಾನೇ ಭಗವಂತ ಎಂಬ ಚಿಂತನೆಯನ್ನು ಮಾಡಿದರೂ ದೇವರನ್ನು ಎದುರಿಸುವುದೇ ಅಂತರ್ಥ. ತಾನೇ ಭಗವಂತ ಅಂದರೆ ಅಹಂ ಬ್ರಹ್ಮಾಸ್ಮಿ ಅಂತಲೇ ಹೇಳಬೇಕಾಗಿಲ್ಲ, ಬಾಯಿಂದ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿದವರೇ ದೇವರಿಗೆ ಆದಿತಿಯಾಗಿ ತಾನೇ ದೇವರು ಅಂದುಕೊಂಡವರು ಅಂತಲ್ಲ. ನಾವೇನು ನಿತ್ಯದಲ್ಲಿ ಎಲ್ಲ ಕಾರ್ಯಗಳು ನಮ್ಮಿಂದ ನಡೆಯುವಾಗ, ನಮ್ಮ ಒಳಗೆ ಸ್ವಾಮಿ ನಿಂತು ನಡೆಸುವಾಗ ದೇವರನ್ನು ಮರೆತು ನಾ ಮಾಡಿದೆ ಅಂದ್ಕೊಂತೀವಲ್ಲ, ಅದೆಲ್ಲವೂ ಹರಿಯತೃತ್ವವೇ. ಅದನ್ನು ಹೇಳ್ತಾ ಬರ್ತಾ ಇದ್ದಾರೆ. ನಂತರ ಈ ಕೇಶಿ ದಾನವ ಅವನು ಯಾರಿವ ಅಂತ ಹೇಳ್ತಾ ಇದ್ದಾರೆ. ಯೋಪ್ಯಸೌ ಹಯವಿಕ್ರಾಂತೋ ಹಯಗ್ರೀವ ಇತಿ ಸ್ಮೃತಃ ಕೇಶಿ ನಾಮ ಹಯೋ ಜಾತಃ ಸತಸ್ಯೈವ ಜಘನ್ಯಜಃ. ವಿಶೇಷವಾಗಿ ಕೇಶಿನಾಮ ಅಸುರಃ ಪೂರ್ವಂ ಹಯಗ್ರೀವೋ ಮಹಾಸುರಃ. ಈ ಹಯಗ್ರೀವಾಸುರ ಹಿಂದೆ ಇದ್ದನಲ್ಲವಾ, ಆ ಹಯಗ್ರೀವಾಸುರ ಅವನೇ ವಿಶೇಷವಾಗಿ ಕೇಶಿ ನಾಮಕ ದೈತ್ಯನಾಗಿ ಕುದುರೆ ರೂಪದಲ್ಲಿ ಪುನಃ ಬಂದ. ಅವನು ಇಲ್ಲಿ ಕೇಶಿ ಅಂತ ದೈತ್ಯನ ಆಕಾರದಲ್ಲಿ ಬಂದಿದ್ರು, ಅವನ ಸ್ವರೂಪವೇ ಕುದುರೆ, ಅದರಿಂದ ಅವನು ಕುದುರೆ ರೂಪದಲ್ಲೇ ಬಂದ ಹೇಳ್ತಾ ಇದ್ದ. ಸವಿಸ್ತೃತಾಸ್ಯ ಖಿಲ ವಿಶ್ವಮೂರ್ತಿಂ ಗ್ರಸಿಷ್ಣು ಅಭ್ಯಾಗಮದ ಗ್ರ್ಯಕೀರ್ತಿಂ ಅದೋ ಯದೋರ್ ವಂಶಮಣಿ ಸ್ವಪಾಣಿಂ ನಿವೇಶಯನ್ನಿಪ್ಸಿತಮೇವ ಮೇನೇ. ಸವಿಸ್ತೃತಸ್ಯ ಕಿಲ ವಿಶ್ವಮೂರ್ತಿಂ ಗ್ರಸಿಷ್ಣು. ಬಾಯಿಯನ್ನ ತೆಗೆದು ಭೀಕರವಾಗಿ ದೇವರನ್ನೇ ನುಂಗಲಿಕ್ಕೆ ಬಂದ. ಅಭ್ಯಾಗಮತ್ ಅಗ್ರ್ಯ ಕೀರ್ತಿಂ, ಆ ಕೀರ್ತಿವಂತ ಕೃಷ್ಣ. ಏನ್ ಕೀರ್ತಿ? ಶತ್ರು ಬಂದರೆ ಬಿಡಲ್ಲ. ಇವನು ಕುದುರೆ ರೂಪದಲ್ಲಿ ಬಂದ, ಆದರೆ ನಮ್ಮ ಸ್ವಾಮಿಗೆ ಹಯಗ್ರೀವ ಅಂತ ಹೆಸರು. ಹಯ ಅಂತ ದೇವರಿಗೆ ಹೆಸರು. ಯಾಕೆ ಅಂದ್ರೆ ಹತ್ವೈವ ಯಾತಿ, ಶತ್ರುಗಳನ್ನ ಮಟ್ಟ ಹಾಕಿಯೇ ಬಂದಕ್ಕೆ ಹೋಗ್ತಾನೆ, ಕೊಂದೇ ಹೋಗ್ತಾನಾದ್ದರಿಂದ ದೇವರಿಗೆ ಹಯಗ್ರೀವ. ತನ್ನ ಭಕ್ತರ ಶತ್ರುಗಳನ್ನ, ತನ್ನ ಶತ್ರುಗಳನ್ನ ಯಾರ್ಯಾರು ಬರ್ತಾರೆ ಅವರನ್ನ ಪೂರ್ಣ ನಾಶನ ಮಾಡುತ್ತಾನೆ. ಆದ್ದರಿಂದ ದೇವರಿಗೆ ಹಯ ಹಯ. ಹತ್ವೈವ ಯಾತಿ, ಅಂತ ಕೃಷ್ಣನ ಮುಂದೆ ಅವನು ನುಗ್ಗಿ ಬರ್ತಾ ಇದ್ದಾನೆ. ಕೃಷ್ಣ ಏನು ಮಾಡಿದ ಹೇಳ್ತಾ ಇದ್ದಾರೆ. ವಿಶೇಷವಾಗಿ ಯದುವಂಶ ಮಣಿ ಸ್ವಪಾಣಿಂ ನಿವೇಶಯನ್ ಇಪ್ಸಿತಮೇವ ಮೇನೆ. ಕೃಷ್ಣ ತನ್ನ ಕೈಯನ್ನ ಅದರ ಬಾಯಿ ಕೊಟ್ಟ. ಅದು ಅವನು ಬಹಳ ವಿಶೇಷವಾಗಿ ಸಂತೋಷವಾಗಿ ನುಂಗ್ಲಿಕ್ಕೆ ನೋಡಿದ. ಆದರೆ ಕೃಷ್ಣ ಅಂದುಕೊಂಡ, ಇದು ಬಾಯಿ ತೆಗೆದದ್ದು ಒಳ್ಳೇದಾಯಿತು, ನನಗೆ ಸಹಾಯವಾಯಿತು. ಯಾಕೆ ಅಂದ್ರೆ ಅದರ ಬಾಯಲ್ಲಿ ಇಟ್ಟು ಕೈಯನ್ನ ಅದನ್ನು ಸಂಹಾರ ಮಾಡ್ಲಿಕ್ಕೆ ಅನುಕೂಲವಾಯಿತು. ಅದಕ್ಕೆ ಹೇಳ್ತಾ ಇದ್ದಾರೆ, ಕೃಷ್ಣ ಯದ್ಯಪಿ ತನ್ನ ಕೈಯನ್ನ ಅದರ ಬಾಯಲ್ಲಿಡಬೇಕು ಅಂತ ಅಂದುಕೊಂಡಿದ್ದ, ಕೃಷ್ಣ ಅಂದುಕೊಂಡ ತಕ್ಕಂತೆ ಬಾಯಿ ತೆಗೆದ ಕೇಶಿ ನಾಮಕ ದೈತ್ಯ. ಅದಕ್ಕೆ ಹೇಳ್ತಾರೆ, ಸ್ವಾಮಿ ಸಂಕಲ್ಪಾನುಸಾರ ಎಲ್ಲವೂ ನಡೆಯುತ್ತೆ. ಅದಕ್ಕೆ ನಾವವನ ಅನುಸಾರವಾಗಿ ನಡೆದರೆ ಜಗತ್ತೆಲ್ಲ ನಮಗನುಸಾರವಾಗಿ ಬರುತ್ತೆ. ಆದ್ದರಿಂದ ನಾವು ಅವನನ್ನ ನೆನೆಯೋಣ, ಗೊಂಬೆಗಳಂಥ ಜಗತ್ತು ನಮ್ಮ ಹಿಂದೆ ಬರುತ್ತೆ. ನಾವು ಗೊಂಬೆಗಳ ಹಿಂದೆ ಹೋದುವ ಅವೆಲ್ಲ ದೂರ ಹೋಗಿಬಿಡುತ್ತೆ. ಇಷ್ಟೇ ಸೂತ್ರ. ದೇವರ ಹಿಂದೆ ಹೋದರೆ ನಮ್ಮ ಹಿಂದೆ ಜಗತ್ತೆಲ್ಲ ಗೊಂಬೆಯಂತೆ ಬರುತ್ತೆ. ದೇವರನ್ನ ಬಿಟ್ಟು ಜಗತ್ತಿನ ಹಿಂಬಾಲಿಸಿದರೆ ಜಗತ್ತು ನಮ್ಗೆ ಸಿಗೋದೇ ಇಲ್ಲ, ದೂರ 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 ಹೋಗ್ತಾನೆ ಇರುತ್ತೆ. ಹೇಗೆ ನಾವು ನೆರಳನ್ನೇ ಹಿಂಬಾಲಿಸಿ ಹೋದರೆ ನೆರಳು ಸಿಗಲ್ಲ, ಅದನ್ನು ನಿರ್ಲಕ್ಷ್ಯ ಮಾಡಿ ನಾವು ಮುಂದಕ್ಕೆ ಹೋದರೆ ನೆರಳು ನಮ್ಮನ್ನ ಹುಡುಕೊಂಡು ಬರುತ್ತೆ. ಜಗತ್ತು ಅಷ್ಟೆ. ಈ ವ್ಯಕ್ತಿಗಳು ಪದಾರ್ಥಗಳ ಹಿಂದೆ ಬಿದ್ದರೆ ಅದು ನಮ್ಮನ್ನ ಬಿಟ್ಟು ದೂರ ದೂರ ಹೋಗ್ತಾನೆ ಇರುತ್ತೆ. ನಾವು ಅದನ್ನ ಬಿಟ್ಟು ದೇವರ ಕಡೆ ಮುಖ ಮಾಡಿದರೆ ತಾನಾಗಿ ಬಂದೇ ಬರುತ್ತೆ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಈ ವಿಶೇಷವಾಗಿರತಕ್ಕಂಥ ಕೇಶಿ ನಾಮಕ ದೈತ್ಯ, ಇವನಿಗೂ ವರಬಲ ಇತ್ತು. ಆ ವರಬಲ ಇರತಕ್ಕಂಥ ಅವನನ್ನ ಕೃಷ್ಣ ಸಂಹಾರ ಮಾಡಿದ್ದೇನು ಆಶ್ಚರ್ಯ ಅಲ್ಲ. ಸ ಕೇಶಿ ದೈತ್ಯಸ್ಯ ಮುಖೇ ಮುರಾರಿಹಿ ನಿವೇಶಯ ಆಮಾಸಕರಂ ಸ್ವಕೀಯಂ ತದೀಯ ಹರ್ದಾಂಬರ ಮಧ್ಯ ಸಂಸ್ಥಂ ಅಸುಂ ಬಹಿಷ್ಕರ್ತು ಇವೇಹ ಮಾನ. ಕೃಷ್ಣ ಅವನ ಬಾಯಿಗೆ ಕೈ ಹಾಕಿದ. ಯಾಕೆ? ಈ ಕೈ ಬಾಯಿ ಮೂಲಕ ಹೃದಯದ ವರೆಗೆ ಹೋಗಿ ಅವನ ಪ್ರಾಣವನ್ನೇ ಹೊರ ತೆಗೆಯಬೇಕು ಅಂತ ಕೃಷ್ಣನ ಸಂಕಲ್ಪ. ಅದಕ್ಕಾಗಿ ಅವನ ಬಾಯಿಯಲ್ಲಿ ಕೈ ಹಾಕಿದ. ಅಂದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ, ಕೃಷ್ಣ ಯಾರನ್ನ ಸಂಹಾರ ಮಾಡಬೇಕು ಅಂತಿರ್ತಾನೆ, ಯಾರನ್ನ ಸಂಹಾರ ಮಾಡಬೇಕು ಅಂತಿರ್ತಾನೆ. ಅವರ ಬಾಯಿಗೆ ಕೈ ಹಾಕ್ತಾನೆ. ಅರ್ಥ ನೋಡಿ ಇಲ್ಲಿ, ಈ ದೈತ್ಯನ ಬಾಯಿಗೆ ಕೈ ಹಾಕಿದ್ರೆ ಪ್ರಾಣ ಹೋಯಿತು. ಪ್ರಾಣ ಸಂಹಾರ ತೆಗಿಬೇಕಾದರೆ ಭಗವಂತ ಏನು ಮಾಡುತ್ತಾನೆ ಅಂದರೆ, ಬಾಯಿಗೆ ಕೈ ಹಾಕೋದು ಅಂದರೆ ಅರ್ಥ ಏನಂತ, ಬಾಯಿಯೊಳಗೆ ಕೈ ಹಾಕೋದು ಅಂದರೆ ನಮ್ಮ ಬಾಯಿ ಬಡಬಡಿಸುವಂತೆ ಮಾಡುತ್ತಾನೆ. ಯಾವಾಗ ನಾವು ಬಾಯಿ ಮುಚ್ಚಿರ್ತೀವಿ, ದೇವರ ಗುಣಗಾನ ಕಾಲಕ್ಕೆ ಬಿಟ್ಟು ಮಿಕ್ಕ ಕಾಲಕ್ಕೆ ಬಾಯಿ ಮುಚ್ಚಿರ್ತೀವಿ, ನಮ್ಮ ಆಯುಷ್ಯ ಬೆಳೆಯುತ್ತೆ. ಲೋಕದ ವಾರ್ತೆ ನಮ್ಮ ಬಾಯಿಯಿಂದ ಬರಲ್ಲವೋ? ಅದಕ್ಕೆ ಕರ್ದಮ ಪ್ರಜಾಪತಿಗಳು ತಮ್ಮ ಹತ್ತಿರ ಸ್ವಯಂಭೂಮನಗಳು ದೇವಹೂತಿಯನ್ನು ಕೊಡಲಿಕ್ಕೆ ಮಾತಿಗೆ ಬಂದಾಗ ಅವರು ದೇವರ ಪ್ರಾರ್ಥನೆ ಮಾಡಿಕೊಂಡು ಮಾತಾಡಿದರು. ಆ ದೇವ ಪ್ರಾರ್ಥನೆ ಹೇಗೆ ಅಂದಾಗ ಅಲ್ಲಿ ವ್ಯಾಖ್ಯಾನಕಾರರು ಬರ್ತಾರೆ, ಸ್ವಾಮಿ ಈ ಮಾತು ನಿನ್ನ ಪೂಜೆಗಾಗಿ ಇಟ್ಟದಯ್ಯ, ಕೇವಲ ನಿನಗಾಗಿ ಮೀಸಲು ಈ ಮಾತು ಅಂಥದ್ದು, ಈ ಮದುವೆಗಾಗಿ ನನ್ನ ವೈಯಕ್ತಿಕ ವಿಚಾರಕ್ಕಾಗಿ ನಿನ್ನ ಸೊತ್ತಾದ ಈ ಮಾತನ್ನು ಬಳಸಬೇಕಾಗಿ ಬರ್ತಾ ಇದೆ, ಕ್ಷಮಾ ಮಾಡು ಹರಿಯೇ ಅಂತ ಪ್ರಾರ್ಥನೆ ಮಾಡಿಕೊಂಡು ಅತ್ಯಲ್ಪ ಮಾತುಗಳಿಂದ ಕೆಲಸವನ್ನ ಮುಗಿಸಿ ಸುಮ್ಮನಾದರು. ಅಂದರೆ ನಮ್ಮ ಜೀವನದಲ್ಲಿ ಬಾಯಿಯಿಂದ ಮಾತು ಎಷ್ಟು ಕಡಿಮೆ ಬರುತ್ತೆ, ಬಾಯಿಯಿಂದ ಎಷ್ಟು ಮಾತು ಕಡಿಮೆ ಬರುತ್ತೆ ಅಷ್ಟು ಶಕ್ತಿ ಉಳಿಯುತ್ತೆ. ಅಷ್ಟೇ ಅಲ್ಲ ನೋಡಿ, ಕೃಷ್ಣ ಹೇಳುತ್ತಾನೆ ಅನರ್ಥಗಳಿಗೆಲ್ಲ ಕಾರಣ ಯಾವುದು, ಬಾಯಿ ಕಾರಣ. ಅನರ್ಥಗಳಿಗೆಲ್ಲ ಕಾರಣ ಬಾಯಿಯೇ ಕಾರಣ. ಮಾತಿನ ಮೂಲಕವೇ ಸರ್ವ ಅನರ್ಥಗಳು ನಡೆಯುತ್ತೆ. ಅದಕ್ಕೆ ಅನರ್ಥಗಳಾಗದೇ ಇರಬೇಕಾದರೆ, ಅನರ್ಥಗಳಾಗದೇ ಇರಬೇಕಾದರೆ ಬಾಯಿಯನ್ನು ಹೆಚ್ಚು ತೆಗೆಯಬಾರದು. ಯಾರು ಮೌನದಿಂದಿರುತ್ತಾರೆ, ಮೌನವನ್ನು ಪ್ರಯತ್ನಪೂರ್ವಕವಾಗಿ ಅಭ್ಯಾಸ ಮಾಡುತ್ತಾರೆ ಅವರು ಮುನಿಗಳು. ಅಂದರೆ ಈ ಮನಸ್ಸು ಯಾವಾಗ ಸುಮ್ಮನೆ ಇರಲ್ಲ. ಅದಕ್ಕೆ ಹೇಳ್ತಾರೆ, ಮನಸ್ಸನ್ನ ದೇವರ ಕಡೆಗೆ ಬಿಟ್ಟು ಬಾಯಿಯನ್ನ ಹೊರಗೆ ಹೋಗದೆ ನಿಲ್ಲಿಸುವುದೇ ಮೌನ. ಕೇವಲ ಬಾಯಿಯನ್ನ ಮಾತಾಡದೆ ನಿಲ್ಲಿಸಿ ಮನಸ್ಸನ್ನ ನಾನಾ ಕಡೆ ಹರಿಯಲಿಕ್ಕೆ ಬಿಟ್ಟರೆ ಅದು ಮೌನ ಅಂತ ಕರೆಸಿಕೊಳ್ಳಲ್ಲ. ನಮ್ಮಲ್ಲಿ ಮೌನ ಅಂತ ಮಾಡ್ತಿರ್ತೇವೆ ನಾವು, ಕೇವಲ ಬಾಯಿಯಿಂದ ಮಾತಾಡದೆ ಇರುವುದೇ ಮೌನ ಅಂತ ನಮ್ಮ ದೃಷ್ಟಿಯಲ್ಲಿ. ಅದಕ್ಕಾಗಿ ಆ ನಾನಾ ಚೇಷ್ಟೆಗಳಿಂದ ಆಚೆಗಿದ್ದವರಿಗೆ ಎಲ್ಲ ನಮ್ಮ ಭಾವನೆ ತಿಳಿಸ್ತಾ ಇರ್ತೇವೆ, ಇನ್ನು ಮಾತೊಂದು ಕಡಿಮೆ ಎಲ್ಲ ಮಾಡ್ತಾ ಇರ್ತೀವಿ. ಲೋಕದ ಮಾತೇ ಮಾತಾಡ್ತಿರ್ತಾರೆ, ನಾವು ಮಾತಾಡದೆ ಕೈಗಳಿಂದ ಉತ್ತರ ಕೊಡ್ತಾ ಇರ್ತೀವಿ. ಇದು ಮೌನ ಅಲ್ಲ. ಮೌನದ ಪೂರ್ಣ ಅರ್ಥ ಏನು? ಮನಸ್ಸನ್ನ ದೇವರ ಕಡೆ ಕೊಡಬೇಕು, ಮನನ ಮಾಡಬೇಕು. ದೇವರನ್ನ ಮನನ ಮಾಡುತ್ತಾ ಮಾತನ್ನ ನಿಲ್ಲಿಸೋದೆ ಮೌನ. ಅಂಥವರನ್ನ ಮನನಶೀಲ ಮುನಿ, ಅಂಥವರನ್ನ ಮುನಿಗಳು ಅಂತ ಕರಿತೀವಿ. ಯಾಕಿಷ್ಟು ಬಂತು ಅಂದರೆ, ಕೃಷ್ಣ ಯಾವಾಗಾದರೆ ಶತ್ರು ಸಂಹಾರ ಮಾಡಬೇಕು ಅಂತಿರ್ತಾರೋ ಅವಾಗೆ ಬಾಯಿ ಕೈ ಹಾಕ್ತಾನೆ. ಅಲ್ಲಿ ಹೇಳ್ತಾರೆ ಅವನು ಬಾಯಿ ತೆಗೆದ, ದೇವರಿಗೆ ವಿರುದ್ಧವಾಗಿ ಬಾಯಿ ತೆಗೆದ. ದೇವರ ವಿರುದ್ಧವಾಗಿ ಬಾಯಿ ತೆಗೆಯೋದು ಅಂದ್ರು, ದೇವರ ವಿರುದ್ಧ ಮಾತಾಡೋದು, ದೇವರ ಭಕ್ತರ ವಿರುದ್ಧ ಮಾತಾಡೋದು ಅಂದ್ರು ಒಂದೇ. ಅಂದರೆ ದೇವರ ವಿರುದ್ಧ ಮಾತಾಡೋದಾಗಲಿ, ದೇವರ ಭಕ್ತರ ಕುರಿತು ದೇವರ ಕುರಿತು ಏನೋ ಭಕ್ತಿಯಿಂದ ಮಾತಾಡೋದೆ, ದೇವರ ಭಕ್ತರ ಕುರಿತು ಹಾಸ್ಯ ಮಾಡೋದಾಗಲಿ, ಅವರ ಕುರಿತು ಅಪಮಾನ ಮಾಡಿದಂತೆ ಮಾತಾಡೋದಾಗಲಿ, ಇವೆಲ್ಲ ಸಾವಿಗೆ ಕಾರಣ ಆಗಿಬಿಡುತ್ತೆ. ಅದ ಕಾರಣ ಯಾವ ಹರಿಭಕ್ತರ ತಂಟೆಗೂ ಹೋಗದೆ, ಬಾಯಿ ತೆಗೆಯದೇ ಇರಬೇಕು ಅಂತ ಇಲ್ಲಿ ಕೃಷ್ಣ ತೋರ್ತಾ ಇದ್ದಾನೆ. ನನ್ನ ಕುರಿತು ಬಾಯಿ ತೆಗೆದರು, ನನ್ನ ಭಕ್ತರ ಕುರಿತು ಬಾಯಿ ತೆಗೆದರು, ಸಾವು ಖಚಿತ ಅಂತ ಕೃಷ್ಣ ತೋರ್ತಾ ಇದ್ದಾನೆ. ತದ್ಧೈರ್ಯಂ ಜರಯನ್ ಬಲಂ ಚ ಶಮಯನ್ ಅಂಗಂ ಮುಹುಃ ಕಂಪಯನ್ ಅಕ್ಷೇಭ್ಯೋ ಪಟಿತಾಂ ದಿಶನ್ ದೃಢತರಾನ್ ದಂತಾನ್ ಬಲಾತ್ ಪಾಟಯನ್ ತಚ್ಛ್ವಾಸಂ ಸ್ಖಲಯನ್ ಜರೇವ ಬಹುಶಸ್ತದ್ಯೌವನಂ ದೂರಯನ್ ಹಸ್ತೋಸೌ ವೃಧೇಂತರ ಅಂತರಂತಕ ಪುರಾದಿತ್ಯಂ ದ್ವಿಷಸೂಚಯನ್. ಕೃಷ್ಣನ ಕೈ ಏನ್ ಮಾಡಿತ್ತು ಅದಕ್ಕೆ ಹೇಳ್ತಾ ಇದ್ದಾರೆ, ಹಸ್ತೋಸೌ ವವೃಧೆ, ಆ ಬಾಯಿಯಿಂದ ಒಳಗೆ ಹೋಗಿರತಕ್ಕಂತಹ ಕೃಷ್ಣನ ಕೈ ಬೆಳೆಯಲಿಕ್ಕೆ ಶುರು ಮಾಡಿತು. ಇಲ್ಲಿ ನೋಡಿ, ಕೃಷ್ಣ ಬೆಳೆದಿಲ್ಲ, ಹಾಗೆ ಇದ್ದ, ಅವನ ಕೈ ಮಾತ್ರ ದೊಡ್ಡದಾಗಿ ಬೆಳೀಲಿಕ್ಕೆ ಶುರುವಾಯಿತು. ವಿಚಿತ್ರ ಶಕ್ತಿವಂತ ಕೃಷ್ಣ. ಆ ಕೃಷ್ಣನ ವಿಶೇಷವಾಗಿರತಕ್ಕಂಥ ಕೈ ಮಾತ್ರ ಬೆಳೀಲಿಕ್ಕೆ ಶುರುವಾಯಿತು. ಆ ಕೈ ಬೆಳೆದು ಏನು ಮಾಡಿತು ಅಂತ ಹೇಳ್ತಾ ಇದ್ದಾರೆ, ತದ್ಧೈರ್ಯಂ ಜರಯನ್, ಅವನ ಧೈರ್ಯವನ್ನೆಲ್ಲ ಕುಗ್ಗಿಸಿ ಬಿಡುತ್ತಂತೆ. ಹೇಗೆ ಅಂತ ಹೇಳ್ತಾ ಇದ್ದಾರೆ, ಹಾ, ಈ ದೇಹಕ್ಕೆ ಬರತಕ್ಕಂಥ ಮುಪ್ಪು ಹೇಗಿರುತ್ತಲ್ಲ, ವಿಶೇಷವಾಗಿರತಕ್ಕಂಥ ಮುಪ್ಪು ಬಂದಾಗ ದೇಹ ಆಕ್ರಮಣ ಮಾಡ್ತಾ ಇದ್ರೆ ಭಯ ಬರುತ್ತಲ್ಲ ಅಂಥ ಆ ಧೈರ್ಯವನ್ನು ಕುಗ್ಗಿಸ್ತಾ ಇದೆ. ಬಲಂ ಚ ಶಮಯನ್, ಬಲವೆಲ್ಲ ಉಡುಗಿ ಹೋಗ್ತಾ ಇದೆ. ಅಂಗಂ ಮುಹುಃ ಕಂಪಯನ್, ಅವನ ದೇಹವೆಲ್ಲ ಅಂದರೆ ಈ ಕೈ ಏನೇನು ಮಾಡುತ್ತಾ ಇದೆ ಅಂದ್ರೆ ಹೇಳ್ತಾ ಇದ್ದಾರೆ, ಅವನ ಧೈರ್ಯವನ್ನ ಕಡಿಮೆ ಮಾಡ್ತಾ ಇದೆ, ಬಲವನ್ನ ಕಡಿಮೆ ಮಾಡ್ತಾ ಇದೆ, ದೇಹವನ್ನೆಲ್ಲ ನಡ್ಕ ಬರುವಂತೆ ಮಾಡ್ತಾ ಇದೆ. ಅಕ್ಷೇಭ್ಯೋ ಅಪಟುತಾಂ ದಿಶನ್, ಇಂದ್ರಿಯಗಳಿಗೆಲ್ಲ ಶಕ್ತಿ ಇಲ್ಲದಂತೆ ಮಾಡ್ತಾ ಇದೆ. ಜರಾಯಿವ ಅಂದ್ರೆ ಮುದಿತನದಂತೆ. ಈ ಮುದಿತನ ಏನು ಮಾಡುತ್ತೆ ಅಂದ್ರೆ, ಬಹುಶಃ ತದ್ಯೌವನಂ ದೂರಯನ್, ಈ ಮುದಿತನ ಯೌವನವನ್ನ ಅಂದ್ರೆ ಶಕ್ತಿ, ಆ ಏನು ಆ ವೇಗ ಎಲ್ಲ ಇರುತ್ತಲ್ಲ ಯೌವನದ್ದು, ಅವೆಲ್ಲ ಕುಗ್ಗಿಸಿ ಬಿಡುತ್ತೆ ಮುದಿತನ. ಅಂದ್ರೆ ಭಗವಂತನ ಕೈ ಅವನ ಯೌವನ ಏನು ಮದ ಇತ್ತು ಅದನ್ನು ದೂರ ಮಾಡುತ್ತಾ ಇದೆ. ಇನ್ನ ದೃಢತರಾನ್ ದಂತಾನ್ ಬಲಾತ್ ಪಾಟಯನ್, ಗಟ್ಟಿಯಾಗಿರತಕ್ಕಂಥ ಹಲ್ಲುಗಳು, ಅದರಿಂದ ಅವನು ಬಾಯಿ ತೆಗೆದಿದ್ದ ಯಾಕೆ ಕೃಷ್ಣನ ಕಚ್ಚಿಬಿಡ್ಬೇಕು ಅಂತ, ಹಲ್ಲುಗಳೆಲ್ಲ ಉದುರಿ ಹೋಗುವಂತೆ ಮಾಡ್ತಾನೆ. ಅವನ ತಚ್ಛ್ವಾಸಂ ಸ್ಖಲಯನ್, ಅವನ ಉಸಿರೆಲ್ಲ ಕಟ್ಟುವಂತೆ, ಉಸಿರು ನಿಂತೋ ಬಿಡ್ತಾ ಇದೆ. ಅಂತಹ ವವೃಧೇ, ಆ ಅವನ ಶರೀರದೊಳಗೆ ಕೈ ಬೆಳೀತಾ ಇದೆ. ಹೇಗೆ? ಅಂತಕಪುರ ಆತಿಥ್ಯಂ ದ್ವಿಷಃ ಸೂಚಯನ್, ಶತ್ರುವಾಗಿರತಕ್ಕಂಥ ಅವನಿಗೆ ಯಮಪುರದ ಆತಿಥ್ಯ, ಇವನಿಗೆ ಯಮಪುರಕ್ಕೆ ಅಲ್ಲಿ ಆತಿಥ್ಯ ಕೊಡಬೇಕು ಅಂದ್ರೆ ಸರಿ ಅಲ್ಲಿ ಬಾರಿಸಬೇಕು ಅಂತ ಹೇಳಿ ಅವನ ಕಳಿಸ್ಕೊಳ್ಳಿಕ್ಕೆ ಆ ಕೃಷ್ಣನ ಹಸ್ತ ಎಷ್ಟು ಬೆಳೆಯಿತು ಅಂದ್ರೆ ದೇಹವನ್ನೆಲ್ಲ ಸೀಳಿ ಹಾಕ್ತಾ ಇದೆ. ಇಲ್ಲಿ ಹೇಳ್ತಾ ಇದ್ದಾರೆ, ಕೃಷ್ಣ ಅವನ ಕೈ ಒಳಗೆ ಪ್ರವೇಶ ಮಾಡಿದ ಕೂಡಲೇ ಅವನ ಧೈರ್ಯ ಹೊರಟೋಯ್ತು, ಬಲ ಹೋಯಿತು, ಕಂಪನ ಬರ್ತಾ ಇದೆ, ಇಂದ್ರಿಯಗಳ ಶಕ್ತಿ ಎಲ್ಲ ಹೋಯಿತು, ಹಲ್ಲುಗಳು ಬಿದ್ದೋಯಿತು, ಉಸಿರು ಕಟ್ಟತಾ ಬಂತು, ಸತ್ತು ಹೋದ. ಹೌದು, ಇದೇ ಕೃಷ್ಣನ ಕೈ ರಕ್ಷಣೆ ಮಾಡಲಿಕ್ಕೆ ಒಳಗಿಂದ ಬಂದರೆ ಏನ್ ಮಾಡುತ್ತೆ? ಧೈರ್ಯ ಕೊಡುತ್ತೆ. ಈ ಸಂಸಾರವೆಂಬ ಇದರಲ್ಲಿ ಬಿದ್ದು, ಸಂಸಾರವೇ ನಮಗೆ ಮುಪ್ಪು ಜರ, ಅದರಿಂದ ನಮಗೇನಾಗ್ತಾ ಇದೆ, ಧೈರ್ಯ ಎಲ್ಲ ಹೋಗಿದೆ, ಬಲವೆಲ್ಲ ಹೋಗಿದೆ, ದೇಹ ನಡಕ ಬರ್ತಾ ಇದೆ, ಇಂದ್ರಿಯಗಳ ಶಕ್ತಿ ಎಲ್ಲ ಹೋಗಿದೆ, ಹಲ್ಲುಗಳೆಲ್ಲ ಬಿದ್ದೋಗ್ತಾ ಇದೆ, ಉಸಿರೇ ಕಟ್ಟಿ ಹೋಗ್ತಾ ಇದೆ. ಇಂಥ ಕಾಲಕ್ಕೆ ಯಾವ ಕೈ ಆ ಕೇಶಿ ನಾಮಕ ದೈತ್ಯನಿಗೆ ಈ ಸ್ಥಿತಿ ತಂದುಕೊಟ್ಟಿತ್ತೋ ಅದೇ ಕೈ ತನ್ನ ಭಕ್ತರಿಗೆ ಬಲವನ್ನು ಕೊಡುತ್ತೆ, ಧೈರ್ಯವನ್ನು ಕೊಡುತ್ತೆ, ನಡಕ ನಿಲ್ಲಿಸುತ್ತೆ, ಇಂದ್ರಿಯಗಳ ಶಕ್ತಿ ಹೆಚ್ಚು ಮಾಡುತ್ತೆ, ಹಲ್ಲುಗಳೆಲ್ಲ ವಿಶೇಷವಾಗಿ ಅಲ್ಲೆಲ್ಲ ಇಂದ್ರಿಯಗಳು ಹಲ್ಲು ಎಲ್ಲ ಗಟ್ಟಿಯಾಗಿರುವಂತೆ ಮಾಡುತ್ತೆ, ದೂರವಾದ ಯೌವನ ಹತ್ತಿರ ಆಗುವಂತೆ ಮಾಡುತ್ತೆ, ಉಸಿರಾಟಕ್ಕೆ ತೊಂದರೆ ಇದ್ದದ್ದು ಸರಿ ಹೋಗುತ್ತೆ, ಶತ್ರುಗಳಿಗೆ ಏನು ಯಮನಪುರಕ್ಕೆ ಕಳಿಸಿರುವ ಕೈ ಯಮನಪುರಕ್ಕೆ ಹೋಗದೆ ತಡೆಯುತ್ತೆ, ಮೃತ್ಯುವನ್ನು ತಡೆಯುತ್ತೆ, ಅಂಥದ್ದು ಕೃಷ್ಣನ ಕೈ. ಎರಡೂ ಇದೆ ಆ ಕೈಗೆ, ಭಕ್ತರಾದವರನ್ನ ಈ ತರ ರಕ್ಷಣೆ ಮಾಡುತ್ತೆ ಆ ಕೃಷ್ಣನ ಕೈ, ಭಕ್ತರಲ್ಲದವರನ್ನ ಹೀಗೆ ಮಾಡುತ್ತೆ. ಒಂದೊಂದು ಅವಯವ ಅಂಥದ್ದೇ. ಅದಕ್ಕೆ ನಾವು ಕೃಷ್ಣನ ಕೈ ನೋಡ್ತಾ ಇದ್ದೀವಿ, ಎಂಥ ಕೈಯಪ್ಪ ಇದು, ಕೃಷ್ಣನ ಕೈ ನಮ್ಮನ್ನು ಪ್ರವೇಶ ಮಾಡಲಿ, ಮಾಡಿ ವಿಶೇಷವಾಗಿ ನಮಗೆ ಧೈರ್ಯ ಕೊಡಲಿ. ಚಿಂತನೆ ಮಾಡೋಣ, ಆತನ ಕೈಗಳು ನಮಗೆ ಧೈರ್ಯ ಕೊಡುತ್ತೆ, ಬಲ ಕೊಡುತ್ತೆ, ನಡಕ ತಪ್ಪಿಸುತ್ತೆ, ಎಲ್ಲ ಇಂದ್ರಿಯಗಳ ಶಕ್ತಿ ಚೆನ್ನಾಗಿ ಬರುವಂತೆ ಮಾಡುತ್ತೆ, ಹಾಗೆ ಗಟ್ಟಿಯಾಗಿರತಕ್ಕಂಥ ಹಲ್ಲು, ಇಂದ್ರಿಯಗಳ ಶಕ್ತಿ, ಒಳ್ಳೆ ಉಸಿರು, ಯೌವನ ಕೊಟ್ಟು ಸಾಧನೆ ಮಾಡಿಸುವುದೇ ಆ ಭಗವಂತನ ಹಸ್ತ, ಅಭಯ ಹಸ್ತ. ಅಂತಹ ಭಗವಂತನ ಹಸ್ತವನ್ನ ನಾವು ಚಿಂತನೆ ಮಾಡಬೇಕು. ಅವನ ಪಾದ, ಅವನ ಹಸ್ತ ಎರಡೂ ಕಾರ್ಯ ಮಾಡುತ್ತೆ, ಶತ್ರು ನಾಶಕ, ಭಕ್ತ ಪೋಷಕ. ನಾವು ಶತ್ರುವಾದ ಕೇಶಿ ನಾಮಕ ದೈತ್ಯನಿಗೆ ಏನು ತೊಂದರೆ ಕೊಡ್ತು ಕೈ ಅಂತ ನೋಡಿದೀವಿ, ಅದಕ್ಕೆ ವಿರುದ್ಧವಾಗಿ ಭಕ್ತರನ್ನು ಅನುಗ್ರಹ ಮಾಡುತ್ತಲ್ಲ, ಅದು ನಾವು ಚಿಂತನೆ ಮಾಡಲ್ಲ. ಆ ಕೃಷ್ಣನ ಕೈ ನಮ್ಮಲ್ಲಿ ಇದೆ, ನಮಗೆ ಬೇಕಾದ ನಮಗೆ ಕೊಡ್ಲಿ, ನಮ್ಮ ಒಳಗೆ ಕೇಶಿ ನಾಮಕ ದೈತ್ಯ ಅವನು ಇದ್ದಾನೆ, ದೈತ್ಯರೆಲ್ಲ ಮೊಳ ಕೂತಿದ್ದಾರೆ, ಅವರಿಗೆಲ್ಲ ದುರ್ಗತಿ ಕೊಡ್ಲಿ, ಅದು ನಾವು ಸದಾ ಚಿಂತನೆ ಮಾಡಿದ್ರೆ ದೇವರ ಕೈ ಇದ್ದೇ ಇದ್ದಾನೆ. ಹಯಗ್ರೀವ ಶ್ರೀಕೃಷ್ಣ, ಹಯಗ್ರೀವ ರೂಪಿ ಲಕ್ಷ್ಮೀ ಹಯಗ್ರೀವ ನಮ್ಮೊಳಗೆ ಇದ್ದಾನೆ, ಅವನ ಕೈಗಳು ಚಿಂತನೆ ಮಾಡೋಣ. ಅಂತಹ ಕೈ ಇದೆ, ಅಂತಹ ಕೈ ಇದೆ, ಚಿಂತನೆ ಮಾಡಿದ್ರೆ ಆ ಕೈ ಕೆಲಸ ಮಾಡುತ್ತೆ, ವಿಶೇಷವಾಗಿ ನಮ್ಮ ದುಷ್ಟತನವನ್ನೆಲ್ಲ ಕತ್ತರಿಸಿ ಹಾಕುತ್ತೆ, ದೈತ್ಯರ ಗುಂಪನ್ನೇ ಕತ್ತರಿಸಿ ಹಾಕುತ್ತೆ ಅಂತ ಚೆನ್ನಾಗಿ ತಿಳಿಸಿಕೊಡ್ತಾರೆ ವಾದಿರಾಜರ ರುಕ್ಮಿಣೀಶ ವಿಜಯ. ಈ ಎರಡೂ ಕದೆ ಅಲುಗಿರತಕ್ಕಂತಹ ಖಡ್ಗದಂತೆ, ಒಂದು ಕಡೆ ಹೊರಗಿನ ಚರಿತ್ರೆಯನ್ನು ಹೇಳ್ತಾ ಹೋಗುತ್ತೆ, ಇನ್ನೊಂದು ಕಡೆ ವಿಚಿತ್ರ ಆಧ್ಯಾತ್ಮಿಕ ಅರ್ಥವನ್ನೆಲ್ಲ ಕೊಡ್ತಾ ಹೋಗುತ್ತೆ. ಭಗವಂತನ ವಿಚಿತ್ರವಾಗಿರತಕ್ಕಂಥ ಶಕ್ತಿಯನ್ನ ಹೇಳ್ತಾ ಹೋಗುತ್ತೆ. ನಾವು ನಮ್ಮಲ್ಲಿ ಚಿಂತನೆ ಮಾಡೋದೊಂದೇ ತಾತ್ಪರ್ಯ, ಅದಕ್ಕೆ ಹೇಳ್ತಾ ಇದ್ದಾರೆ ಭಗವಂತ ಯಾರಲ್ಲಿ ತನ್ನ ಕೈಯನ್ನ ಪ್ರವೇಶ ಮಾಡಿಸ್ತಾನೆ ಅವರ ಪ್ರಾಣ ತೆಗೀತಾನೆ, ಯಾರ ಭಕ್ತರ ಒಳಗೆ ಕೈ ಪ್ರವೇಶ ಮಾಡಿಸಿದರೆ ಪ್ರಾಣ ಸ್ಥಾಪನೆ ಮಾಡುತ್ತಾನೆ, ಶತ್ರುಗಳ ಪ್ರಾಣ ತೆಗೀತಾನೆ, ಭಕ್ತರ ಪ್ರಾಣ ನಿಲ್ಲಿಸ್ತಾನೆ. ಅದೇ ಕೇಶಿನಾಮಕ ದೈತ್ಯನ ಬಾಯಲ್ಲಿ ಹಾಕಿ ಜಗತ್ತಿಗೆ ತೋರಿತ್ತು ಚೆನ್ನಾಗಿ ಹೇಳ್ತಾನೆ ವಾದಿರಾಜರ ಆ ಒಂದು ವಾಗ್ಗಂಗೆ, ಆ ವಾಕ್ಕೌಶಲ ನಮಗಂಥ ಶಕ್ತಿಯನ್ನು ಕೊಡುತ್ತೆ ಅಂತ ವಾದರಾಜರ ಪದಾರವಿಂದವನ್ನು ಸ್ಮರಣೆ ಮಾಡ್ತಾ ಇವತ್ತು ವಿಶೇಷವಾಗಿ ಇರಲಿ. ನಮ್ಮಲ್ಲಿ ಎರಡು ಭಾಗ ಇದ್ದೇ ಇದೆ, ಎರಡು ರೀತಿಯಾದ ಭಾವನೆಗಳು, ಎರಡು ರೀತಿಯಾಗಿರತಕ್ಕಂಥ ಆಚರಣೆಗಳು ಹೆಚ್ಚಿಗೆ ಆಗ್ತಾ ಬಂದಿದೆ. ಇವತ್ತು ಕೆಲವರಿಗೆ ಕೃಷ್ಣಾಷ್ಟಮಿ, ಕೆಲವರಿಗೆ ನಾಳೆ ಕೃಷ್ಣಾಷ್ಟಮಿ. ಇರಲಿ, ಎರಡೂ ದಿನ ನಮಗೆ ಕೃಷ್ಣಾಷ್ಟಮಿ. ಬದುಕೆಲ್ಲ, ವಿಶೇಷವಾಗಿ ನಮ್ಮ ಬದುಕೆಲ್ಲ ಕೃಷ್ಣಾಷ್ಟಮಿ, ಕೃಷ್ಣನ ಚಿಂತನೆ ಮಾಡೋಣ. ಅದಕ್ಕಾಗಿ ಇವತ್ತು ವಿಶೇಷವಾಗಿ ಕೃಷ್ಣನ ಚಿಂತನೆ ಆಯಿತು, ನಾಳೆನೂ ಕೃಷ್ಣನ ಚಿಂತನೆ ಮಾಡೋಣ. ಇವತ್ತು ಯಾರು ಉಪವಾಸ ಇರ್ತಾರೆ ಅವರಿಗೆ ವಿಶೇಷವಾಗಿ ಕೃಷ್ಣನ ಚಿಂತನೆ ಆಯಿತು, ಯಾರು ಉಪವಾಸ ಮಾಡಲಿಕ್ಕೆ ಹೊರಟಿದ್ದಾರೆ ಅವರಿಗೂ ಕೃಷ್ಣನ ಚಿಂತನೆ, ಮುಂದೆ ನಾಳೆ ಚಿಂತನೆ ಮಾಡಬೇಕು ವಿಶೇಷವಾಗಿ. ಯಾಕಂದರೆ ನಾಳೆಯೂ ರುಕ್ಮಿಣೇಶ ವಿಜಯ ಬೆಳಿಗ್ಗೆ ಇರುತ್ತೆ. ನಂತರ ಕೃಷ್ಣನ ಚಿಂತನೆ ಮಾಡಿಕೊಳ್ಳೋಣ. ಪ್ರಾಯಶಃ ಇವತ್ತು ಉಪವಾಸ ಮಾಡಿದರೂ ಭೋಜನಾದಿಗಳು ನಾಳೆ ಅಂತ ಕಾಣುತ್ತೆ. ಇವತ್ತು ಮಾಡಿದವರಿಗೆ ನಾಳೆ ರಾತ್ರಿ 11:30 ನಂತರ ಅಂತೆಲ್ಲ ಕಾಣುತ್ತೆ. ಬೆಳಿಗ್ಗೆ ಅಂತೂ ಕೃಷ್ಣನ ಕಥಾ ಕೇಳಲಿಕ್ಕೆ ಏನು ಅಡ್ಡಿಲ್ಲ. ಆದ್ದರಿಂದ ಬೆಳಿಗ್ಗೆ ಪಾರಣೆ ಯಾವುದು ಅಂದರೆ ಕೃಷ್ಣನ ಕಥೆಯ ಪಾರಣೆ. ಆ ರೀತಿಯಲ್ಲಿ ನಾಳೆ ಎಲ್ಲರೂ ಬೆಳಿಗ್ಗೆ ಉಪವಾಸವೇ ಇರೋದರಿಂದ ಕೃಷ್ಣನ ಕಥಾ ನಾಳೆ ಇನ್ನೂ ಸ್ವಲ್ಪ ವಿಶೇಷವಾಗಿ ಜಾಸ್ತಿ ಮಾಡೋಣ, ಚಿಂತನೆ ಮಾಡೋಣ ಕೃಷ್ಣನ. ಯಾಕಂದರೆ ನಮ್ಮ ಒಳಗೆ ಕೂತಿರ್ತಾನೆ, ಅವನ ಸ್ಮರಣೆ ಅವನು ಕೊಡಲ್ಲ. ಅದೇ ದೊಡ್ಡ ಇದು, ಎಲ್ಲ ಉಪಕಾರ ಮಾಡ್ತಾನೆ, ಏನು ಮಾಡಬೇಕು ಎಲ್ಲ ಮಾಡ್ತಿರ್ತಾನೆ. ಅವನು ನಮಗೆ ಉಪಕಾರ ಮಾಡೋ ವಿಚಾರ ಮಾಡಿ ತಲೆಗೆ ತಂದುಕೊಡಲ್ಲ, ಅದೇ ದೊಡ್ಡ ದುರಂತ. ಕನಸಿಲಾದರೂ ತನ್ನ ಪಾದದ ನೆನವನೀಯದೇ, ಅದೊಂದು ನೆನಪಂದು ಬಿಡುತ್ತ, ಯಾವುದು ಬೇಡ, ಎಲ್ಲ ಬಿಟ್ಟು ಹೋಗು. ಅದನ್ನೇ ಗುರುಗಳಂತರ್ಯಾಮಿ ಭಗವಂತನಲ್ಲಿ, ಕೃಷ್ಣನಲ್ಲಿ ಪ್ರಾರ್ಥನೆ ಮಾಡಿ. ವರ್ಷ ವರ್ಷ ನೀನು ವಿಶೇಷವಾಗಿ ಕೃಷ್ಣಾಷ್ಟಮಿ ದಿನ ಬರ್ತಾ ಇದೆಯಪ್ಪ, ಎಲ್ಲರೂ ಕಾದು ಹರಕೆ ಕೊಟ್ಟು ನಮಸ್ಕಾರ ಮಾಡ್ತಾ ಇದ್ದೀವಿ. ನಿನ್ನ ಉದಯ ಹೊರಗೆ ಆಗ್ತಾ ಇದೆ, ಹೊರಗೆ ಹೊರಟು ಹೋಗ್ತಾ ಇದೆ ನಿನ್ನ ಉದಯ. ನಮ್ಮಲ್ಲಿ ಕೃಷ್ಣನ ಹುಟ್ಟು ನಮ್ಮಲ್ಲಿ ಆಗಬೇಕು, ನಮ್ಮ ಹೃದಯದಲ್ಲಿ ಕೃಷ್ಣ ಬರಬೇಕು, ನಮ್ಮ ಜೊತೆಗೆ ಆಡಲಿಕ್ಕೆ ಕೃಷ್ಣ ಶುರು ಮಾಡಬೇಕು, ಅವನ ಮಹಿಮೆ ನಮ್ಮ ತಲೆಗೆ ಬರಬೇಕು. ಆ ಮಹಾಶಕ್ತಿ ಕೃಷ್ಣ, ಅವನ ಪರಿಚಯ ನಮಗಾಗಬೇಕು, ನಮ್ಮ ಜೊತೆಗೆ ಅವನು ತಿರುಗಾಡಬೇಕು, ಅವನ ಪ್ರೀತಿಯ ಪರಿಚಯ ಆಗಬೇಕು, ನಾವು ಅಂತರ್ಮುಖಿಗಳಾಗಬೇಕು. ಅವನ ಕಡೆ ನಮ್ಮ ಮನಸ್ಸು, ನಮ್ಮ ಕಣ್ಣು, ಇಂದ್ರಿಯಗಳು ಎಲ್ಲ ಅವನ ಕಡೆ ಹೋಗೋದೇ ಅಂತರ್ಮುಖಿತ್ವ. ಅದು ನಮಗೆ ಭಗವಂತ ಕೊಡಬೇಕು, ಅದು ಕೊಡಬೇಕು ಅಂತ ನಾವು ಕೃಷ್ಣನಲ್ಲಿ ಪ್ರಾರ್ಥನೆ ಮಾಡಬೇಕು. ಎಂಬಲ್ಲಿಗೆ ಶ್ರೀಕೃಷ್ಣ ಅರ್ಪಣೆ.